ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಆಸ್ಟಿನ್ನಿನ ಆಸ್ತಿಕ ಬಾಂಧವರಿಗೆ ಅಧಿಕ ಮಾಸದ ಹಾರ್ದಿಕ ಶುಭಾಶಯಗಳು. ನಮಗೆ ಈ ವರ್ಷ ಅಧಿಕ ಮಾಸ ಜುಲೈ 18, ಅಧಿಕ ಶ್ರಾವಣ ಮಾಸ ಆರಂಭಗೊಂಡು ಆಗಸ್ಟ್ 15ರವರೆಗೆ ಒಂದು ತಿಂಗಳು ಅಧಿಕ ಮಾಸವಿದೆ. ಇಂತಹ ಅಧಿಕ ಮಾಸದಲ್ಲಿ ಏನು ಆಚರಣೆ, ಅಧಿಕ ಮಾಸದ ಮಹತ್ವವೇನು ಎನ್ನುವುದರ ಬಗ್ಗೆ ಚೂರು ವಿಚಾರ ಮಾಡುವ. ನಮಗೆಲ್ಲ ತಿಳಿದಿರುವ ಹಾಗೆ 33 ಮಾಸಗಳಿಗೊಮ್ಮೆ ಬರುವಂತಹ ಮಾಸ ಅದು ಅಧಿಕ ಮಾಸ. ಈ ಮಾಸಕ್ಕೆ ಹಿಂದೆ ಮಲಮಾಸ ಎಂದು ಕರೆದಿದ್ದರು. ಅಂದರೆ ಯಾವ ರೀತಿಯಲ್ಲಿ ನಮ್ಮ ಶರೀರದಲ್ಲಿ ಮಲ ತ್ಯಾಜ್ಯವೋ ಹಾಗೆಯೇ ಆ 33 ಮಾಸಗಳಲ್ಲಿ ತ್ಯಾಜ್ಯವಾದ ಮಾಸ ಅದು ಅಧಿಕ ಮಾಸವಾಗಿತ್ತು, ಅಂದರೆ ಮಲಮಾಸವಾಗಿತ್ತು ಅಂತೇಳಿ. ಯಾಕೆ ಅದಕ್ಕೆ ಅಷ್ಟು ತ್ಯಾಜ್ಯ ಮಲ ಕರೆದರು ಅಂತ ಕೇಳಿದರೆ, ನಮಗೆಲ್ಲ ತಿಳಿದಿರುವ ಹಾಗೆ ಒಂದೊಂದು ಮಾಸಕ್ಕೂ ಸಂಕ್ರಮಣ ಬರುತ್ತೆ, ಸೂರ್ಯ ಸಂಕ್ರಮಣ. ಯಾವ ಮಾಸದಲ್ಲಿ ಸಂಕ್ರಮಣ ಇಲ್ಲವೋ ಆ ಮಾಸ ಅದು ಅಧಿಕ ಮಾಸ ಅಂತೇಳಿ. ಅಲ್ಲಿ ಶುಭ ಕಾರ್ಯಕ್ರಮ ಮಾಡುವ ಹಾಗೆ ಇಲ್ಲ, ಯಾಕಂದರೆ ನಮಗೆ ಯಾವುದೇ ಶುಭ ಕಾರ್ಯಕ್ರಮ ಮಾಡಬೇಕಾದರೂ ಅಲ್ಲಿ ಸಂಕ್ರಾಂತಿ ಬೇಕು ಅಂತೇಳಿ. ಉದಾಹರಣೆಗೆ ಸೌರಮಾನ, ಚಾಂದ್ರಮಾನ. ಚಾಂದ್ರಮಾನದವರು ಈ ಶಾರ್ದಾದಿಗಳನ್ನು, ವೈದಿಕಾದಿಗಳನ್ನು ತಿಥಿಯ ಅನುಸಾರವಾಗಿ ಮಾಡಿದರೆ, ಸೌರಮಾನದವರು ಸಂಕ್ರಾಂತಿಯಿಂದ ಆರಂಭಗೊಂಡು ನಂತರ ಆ ತಿಥಿಗಳನ್ನು ನಿರ್ಣಯ ಮಾಡ್ತಾರೆ, ಯಾವ ಶಾರ್ದವನ್ನು ಯಾವ ತಿಥಿಯಲ್ಲಿ ಮಾಡಬೇಕು ಅಂತೇಳಿ. ಅದಕ್ಕೋಸ್ಕರವಾಗಿ ಆ ಒಂದು ಶುಭ ಕಾರ್ಯಕ್ರಮವಾಗಲಿ ಅಥವಾ ಇನ್ನು ಒಂದು ಅಪರ ಕಾರ್ಯಕ್ರಮಗಳಾಗಲಿ, ಯಾವುದೇ ಕಾರ್ಯಕ್ರಮಕ್ಕೂ ನಮಗೆ ಸಂಕ್ರಾಂತಿ ಅತಿ ಅವಶ್ಯಕ. ಆದರೆ ಈ ಅಧಿಕ ಮಾಸದಲ್ಲಿ ಸಂಕ್ರಾಂತಿ ಇರದಂತಹ ಮಾಸ ಅದು ಅಧಿಕ ಮಾಸ. ಅದಕ್ಕೋಸ್ಕರವಾಗಿ ಆ ಮಾಸದಲ್ಲಿ ಶುಭ ಕಾರ್ಯಕ್ರಮ ಇಲ್ಲ. ಅಂದರೆ ಈ ಮುಂಜಿಗಳು, ಉಪನಯನ ಅಥವಾ ಮದುವೆ ಇಂತಹ ಶುಭ ಕಾರ್ಯಕ್ರಮಗಳು ಅದು ವರ್ಜ್ಯ, ಕಾಮ್ಯ ಕಾರ್ಯಕ್ರಮಗಳು ವರ್ಜ್ಯ ಅಂತೇಳಿ. ಆದರೆ ಒಂದೊಂದು ಮಾಸಕ್ಕೂ ಒಂದೊಂದು ಅಭಿಮಾನಿ ದೇವತೆಗಳು ಇದ್ದಾರೆ. ಹಾಗೆಯೇ ಅಧಿಕ ಮಾಸದ ಅಭಿಮಾನಿ ದೇವತೆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಪರಮಾತ್ಮ ಆ ಮಾಸಕ್ಕೆ ಅನುಗ್ರಹ ಮಾಡ್ತಾರಂತೆ. ನಾನೇ ಈ ಮಾಸದ ದೇವತೆಯಾಗುತ್ತೇನೆ ಅಂತೇಳಿ ಈ ಮಾಸಕ್ಕೆ ಪುರುಷೋತ್ತಮ ಮಾಸ ಅಂತ ಹೆಸರು ಬರುತ್ತದೆ. 33 ಮಾಸಗಳಲ್ಲೇ ವರ್ಜ್ಯವಾದ ಮಾಸ, ಆ ದೇವರ ಅನುಗ್ರಹದಿಂದ ಆ 33 ಮಾಸಗಳಿಗಿಂತ ಅಧಿಕವಾಯಿತು, ಶ್ರೇಷ್ಠವಾಯಿತು ಅಂತೇಳಿ ನಾವು ಇಲ್ಲಿ ತಿಳಿದುಕೊಳ್ಳಬಹುದು. ದೇವರ ಅನುಗ್ರಹವಾದರೆ ಹೇಗೆ, ದೇವರ ಅನುಗ್ರಹವಾಗಲಿಲ್ಲ ಆದರೆ ಹೇಗೆ ಅಂತೇಳಿ. ದೇವರ ಅನುಗ್ರಹ ಆಗಲಿಲ್ಲ ಅಂದರೆ ಅದಕ್ಕೆ ಯಾರೂ ಅದನ್ನು ಮೂಸುವವರು ಇಲ್ಲ ಅಂತೇಳಿ. ಆದರೆ ಒಂದು ವೇಳೆ ದೇವರ ಅನುಗ್ರಹವಾಯಿತು ಅಂತೇಳಿದರೆ ಎಲ್ಲಕ್ಕಿಂತಲೂ ಅದು ಶ್ರೇಷ್ಠವಾಗುತ್ತೆ ಅಂತೇಳಿ. ಅದಕ್ಕೋಸ್ಕರವಾಗಿ ಯಾರು ಆ ಒಂದು ಅಧಿಕ ಮಾಸದಲ್ಲಿ, ಅಂದರೆ ಪುರುಷೋತ್ತಮ ಮಾಸದಲ್ಲಿ ಆ ದೇವರ ಆ ಒಂದು ಅನುಗ್ರಹಕ್ಕೋಸ್ಕರವಾಗಿ ಪೂಜೆಯನ್ನು ಮಾಡ್ತಾರೋ ಅವರಿಗೆ ದೇವರು ಅಧಿಕಸ್ಯ ಅಧಿಕ ಫಲಂ, ಅಧಿಕವಾದ ಫಲವನ್ನು ಕೊಡುತ್ತಾರೆ ಅಂತೇಳಿ. ಅಂದರೆ ಅದಕ್ಕೋಸ್ಕರವಾಗಿ ಈ ಒಂದು ಮಾಸವು ಅಧಿಕ ಮಾಸ ಅಂತೇಳಿ ಹೆಸರು ಬಂದಿದೆ. ಇದರ ಬಗ್ಗೆ ಹಲವು ಪುರಾಣಗಳು ಮಾತಾಡಿದ್ದಾವೆ. ಪದ್ಮಪುರಾಣ, ಭವಿಷ್ಯ ಪುರಾಣ, ಭವಿಷ್ಯೋತ್ತರ ಪುರಾಣ, ನಾರದೀಯ ಪುರಾಣ ಅಂತೇಳಿ. ಇನ್ನು ಕೆಲವು ನಿರ್ಣಯಗಳು, ಅಂದರೆ ಧರ್ಮಸಿಂಧು, ನಿರ್ಣಯ ಸಿಂಧು, ಇನ್ನು ಹಲವಾರು ಗ್ರಂಥಗಳು ಅಧಿಕ ಮಾಸದ ಉಲ್ಲೇಖವನ್ನು ಮಾಡಿದ್ದಾರೆ. ಇನ್ನು ಈ ಮಾಸದ ಮಹತ್ವಗಳನ್ನು ನಾವು ತಿಳಿದುಕೊಂಡೆವು. ಇನ್ನು ಈ ಮಾಸದಲ್ಲಿ ಏನು ಮಾಡಬೇಕು ಎನ್ನುವಂಥದ್ದು ಬಗ್ಗೆ ತಿಳಿದುಕೊಳ್ಳುವ. ಅಧಿಮಾಸೀತು ಸಂಪ್ರಾಪ್ತೆ ಶುಭೇ ಸೂರ್ಯಾದಿ ದೈವತೆ ತ್ರಯತ್ರಿಂಶತ್ ಅಪೂಪಾಂಶ್ಚ ದಾನಾರ್ಹಾಂಶ್ಚ ದಿನೇ ದಿನೇ. ಈ ಒಂದು ಮಾಸದಲ್ಲಿ ದಾನವನ್ನು ಕೊಡಬೇಕಂತೆ. ಹಲವು ದಾನಗಳನ್ನು ಹೇಳಿದ್ದಾರೆ. ಶ್ರೇಷ್ಠವಾದ ದಾನ ಅದು ಅಪೂಪದಾನ, ಅಂದರೆ ಅಪ್ಪ ಅಂತ ಹೇಳ್ತಾರಲ್ಲ ಅಪೂಪದಾನ ಅಂತೇಳಿ. ಈ ಒಂದು ಮಾಸದಲ್ಲಿ ಅಧಿಮಾಸೀದು ಸಂಪ್ರಾಪ್ತಿ, ಯಾವಾಗ ಅಧಿಕ ಮಾಸ ಬರ್ತದೋ ಅಲ್ಲಿ ತ್ರಯತ್ರಿಂಶತ್ ಮೂವತ್ತ ಮೂರು ಅಪೂಪಗಳನ್ನು ಯಾರು ಆ ಒಂದು ದಾನಾರ್ಹಾಂಶ, ಅಲ್ಲಿ ಪುನಃ ಪುನಃ ಹೇಳ್ತಾರೆ 33 ಅಪೂಪಗಳನ್ನು ದಾನ ಮಾಡಬೇಕು ಸರಿ, ಆದರೆ ಯಾರಿಗೆ ಮಾಡಬೇಕು? ಸರಿಯಾದ ಅನುಷ್ಠಾನ ಇಟ್ಟುಕೊಂಡು ಇರುವಂತಹ ಆ ಒಂದು ದಾನವಂತ ಪಡೆದುಕೊಳ್ಳುವಂತಹ ಅವರು ಅದಕ್ಕೆ ಸಾಮರ್ಥ್ಯರಾಗಿರಬೇಕು. ಅಂದರೆ ಧಾನ್ಯ ಪಡೆಯಲು ಯೋಗ್ಯರು ಅವರಿಗೆ ಮಾತ್ರ ಆ ದಾನವನ್ನು ಕೊಡುವಂಥದ್ದು ಒಂದು ಅರ್ಥವಾದರೆ, ಇನ್ನೊಂದು ಅಷ್ಟೇ ದಾನವನ್ನು ಕೊಡುವಾಗಲೂ ಅಷ್ಟೇ. ಉದಾಹರಣೆಗೆ ಒಂದು ಮಠದಲ್ಲಿ ಅಥವಾ ಒಂದು ದೇವಸ್ಥಾನದಲ್ಲಿ ಒಬ್ಬರೇ ಅಥವಾ ಇಬ್ಬರೇ ಇರ್ತಾರೆ ಅಂದಾದರೆ ಅವರಿಗೆ ಎಲ್ಲರೂ ಆ 33 ಅಪೂಪಗಳ ದಾನ ಕೊಟ್ಟರೆ ಅವರದನ್ನು ಏನು ಮಾಡೋದು ಅಲ್ವಾ? ಅದಕ್ಕೋಸ್ಕರ ನೋಡಿ ಅದನ್ನು ಕೊಡುವಂಥದ್ದು ಅಂತೇಳಿ. ಯಾಕಂದರೆ ಇಲ್ಲಿ ಹೇಳಿದ್ದಾರೆ ತ್ರಯತ್ರಿಂಶದ ಅಪೂಪಾಂಶ ದಾನಾರ್ಹಾಂಶ ದಿನೇ ದಿನೇ. ಅಂದರೆ ಇಲ್ಲಿ ಎರಡು ಕ್ರಮ, ಒಂದು 33 ಅಪೂಪಗಳನ್ನು ದಿನ 33 ಅಪೂಪಗಳನ್ನು ಕೊಡಬೇಕಂತೆ ಒಂದು, ಇಲ್ಲ 33 ಅಪೂಪಗಳನ್ನು ಮಾಡಿ ಒಂದೇ ದಿನ ದಾನವನ್ನು ಕೊಡುವಂಥದ್ದು ಇದೆ. ದಾನ ಪಡೆಯೋರಿದ್ದಾರಾ? ಇದ್ದರೆ 33 ಅಪೂಪಗಳನ್ನು ಮಾಡಿ ದಿನಪ್ರತಿ 33 ದಾನವನ್ನು ಕೊಡುವಂಥದ್ದು ಒಂದು ಹಾಗೆ. ಇಲ್ಲ ಪಕ್ಷದಲ್ಲಿ 33 ಅಪೂಪಗಳನ್ನು ಒಂದು ಪಾತ್ರೆಯಲ್ಲಿ ಇಟ್ಟು ಅದನ್ನು ದಾನ ಮಾಡುವಂಥದ್ದು ಒಂದು ದಿನ ಅಂತ ಹೇಳಿ. ಇನ್ನು ಯಾವ ರೀತಿಯಲ್ಲಿ ದಾನ ಮಾಡುವಂಥದ್ದು, ಯಾವ ಪಾತ್ರದಲ್ಲಿ ಇಟ್ಟು ದಾನ ಮಾಡುವಂಥದ್ದು ಕೇಳಿದರೆ, ಸುವರ್ಣ ಗುಡ ಸಂಯುಕ್ತಾನ್ ಕಾಂಸ್ಯ ಪಾತ್ರೆ ನಿಧಾಯ ಚ ವಿಷ್ಣು ಪ್ರೀತ್ಯೈ ಪ್ರದದ್ಯಾಶ್ಚ ಪೃಥ್ವೀದಾನ ಫಲಂ ಲಭೇತ್ ಅಂತೇಳಿ. ಅಂದರೆ ಕಾಂಸ್ಯ ಪಾತ್ರದಲ್ಲಿ ಇಟ್ಟು ಅಪೂಪವನ್ನು ದಾನ ಮಾಡಬೇಕು ಅಂತೇಳಿ. ಕಂಚಿನ ಪಾತ್ರೆಯಲ್ಲಿ ಆ 33 ಅಪೂಪಗಳನ್ನು ಇಟ್ಟು ಅದರ ಮೇಲೆ ಒಂದು ತಟ್ಟೆಯನ್ನು ಮುಚ್ಚಿ ಸುವರ್ಣ ಅಂದರೆ ಬಂಗಾರದ ಒಂದು ಪ್ರತಿಮೆಯನ್ನು ಅಥವಾ ಬಂಗಾರದ ಒಂದು ಕಾಯಿನನ್ನು ಬಂಗಾರದ ತುಂಡನ್ನು ಇಟ್ಟು ಅದನ್ನು ದಾನವನ್ನು ಕೊಡುವಂಥದ್ದು. ವಿಷ್ಣುವಿನ ಪ್ರೀತಿಗೋಸ್ಕರವಾಗಿ ನಾನು ದಾನವನ್ನು ಮಾಡ್ತಾ ಇದ್ದೇನೆ ಹಾಗೂ ದಾನವನ್ನು ಪಡೆದುಕೊಳ್ಳುವ ಒಳಗೆ ವಿಷ್ಣು ಇದ್ದಾನೆ ಅಂತೇಳಿ ನಾವು ಅನುಸಂಧಾನ ಮಾಡಿಕೊಂಡು ಅವರಿಗೆ ದಾನವನ್ನು ಕೊಡುವಂಥದ್ದು ಅಂತೇಳಿ. ಹೀಗೆ ದಾನವನ್ನು ಮಾಡಿದರೆ ಪೃಥ್ವೀದಾನ ಫಲಂ ಲಭೇತು ಅಂತೇಳಿ ಇಡೀ ಬ್ರಹ್ಮಾಂಡ ದಾನ ಮಾಡಿದಂತಹ, ಅಂದರೆ 33 ಕೋಟಿ ದೇವತೆಗಳನ್ನು ಸಹಿತಗೊಂಡು ಬ್ರಹ್ಮಾಂಡವನ್ನು ದಾನ ಮಾಡಿದಂತಹ ಫಲ ಆ ಒಂದು ಮಾಡಿದವನಿಗೆ ಪ್ರಾಪ್ತಿಯಾಗ್ತದೆ ಒಂದಾದರೆ, ಇನ್ನೊಂದು ಆ ಒಂದು ಅಪೂಪವನ್ನು ಮಾಡುವಾಗಲೂ ಅಷ್ಟೇ ಶುದ್ಧದಲ್ಲಿ ಮಾಡಬೇಕು ಅಂತೇಳಿ. ಯಾಕಂದರೆ ಅಪೂಪವನ್ನು ಮಾಡುವಾಗ ಅದರಲ್ಲಿ ಛಿದ್ರ ಉಂಟಾಗ್ತದಂತೆ. ನಾವು ಉದಾಹರಣೆಗೆ ದೋಸೆಯನ್ನು ಹುಯ್ತೇವೆ ಬಾಣದಲ್ಲಿ ಅಲ್ವಾ, ಆ ದೋಸೆಯನ್ನು ಹುಯ್ಯುವಾಗ ಆ ದೋಸೆಯಲ್ಲಿ ಛಿದ್ರಗಳಾಗುತ್ತದೆ. ಹಾಗೆಯೇ ಅಪೂಪಗಳನ್ನು ಮಾಡುವಾಗಲೂ ಅಷ್ಟೇ, ಎಣ್ಣೆಯಲ್ಲಿ ಬಿಡುವಾಗಲೂ ಅಷ್ಟೇ, ಅದರಲ್ಲಿ ಆ ಒಂದು ಅಪೂಪವನ್ನು ಛಿದ್ರ ಆಗ್ತದಂತೆ. ಅಷ್ಟು ಛಿದ್ರ, ಅಷ್ಟು ಆ ಒಂದು ಅಪೂಪಗಳ ರಂಧ್ರಗಳುಗೊಳ್ತದೆ. ಆ ರಂಧ್ರ ಎಷ್ಟು ಅಪೂಪಗಳನ್ನು ಮಾಡುವಾಗ ರಂಧ್ರ ಇರ್ತದೋ ಅಷ್ಟು ವರ್ಷ ನಾವು ಸ್ವರ್ಗಲೋಕದಲ್ಲಿ ಇರ್ತೇವೆ ಅಂತೇಳಿ. ಅದಕ್ಕೋಸ್ಕರವಾಗಿ ನಾವು ಅಪೂಪ ಮಾಡಿದ ನಂತರ ನಾವೇ ಕೂತ್ಕೊಂಡು ರಂಧ್ರ ಮಾಡೋದಲ್ಲ, ಅದಾಗೇ ರಂಧ್ರ ಆಗಬೇಕು ಅಂತೇಳಿ. ಹಾಗೆ ಅದಕ್ಕೋಸ್ಕರವಾಗಿ ಶುದ್ಧದಲ್ಲಿ ಅದಕ್ಕೆ ಏನೇನು ಅದಕ್ಕೆ ಹಾಕಬೇಕು ಅದನ್ನೆಲ್ಲ ಹಾಕಿ ಅದನ್ನು ಅಪೂಪವನ್ನು ಮಾಡಿ ಅದನ್ನು ದಾನವನ್ನು ಕೊಡುವಂಥದ್ದು ಅಂತೇಳಿ. ಇನ್ನು ಅಪೂಪ ದಾನದಿಂದ ಏನು ಫಲ ಕೇಳಿದರೆ, ಸೂರ್ಯನ ಪುತ್ರ ಅಂದರೆ ಶನೇಶ್ವರ ಹಾಗೂ ಯಮರ ಯಾವುದೇ ಒಂದು ಬಾಧೆ ಇರುವುದಿಲ್ಲ, ಅವರ ಅನುಗ್ರಹವಾಗ್ತದೆ ಅಂತೇಳಿ ದಾನ ಮಾಡಿದ್ರಿಂದ. ಇನ್ನು ದಾನ ಮಾಡುವಾಗ ಯಾವ ಮಂತ್ರವನ್ನು ಹೇಳಿಕೊಂಡು ದಾನ ಮಾಡಬೇಕು ಕೇಳಿದರೆ, ವಿಷ್ಣು ರೂಪಿ ಸಹಸ್ರಾಂಶು ಸರ್ಪ ಪಾಪ ಪ್ರಣಾಶನ ಅಪೂಪಾನ್ನ ಪ್ರಧಾನೇನ ಮಮ ಪಾಪಂ ವ್ಯಪೋಹತು ಅಂತೇಳಿ. ಹೇ ವಿಷ್ಣು ರೂಪಿಯೇ, ನೀನು ಆ ಒಂದು ಸೂರ್ಯರ ಸಾವಿರ ಕಿರಣಗಳನ್ನು ಹೊಂದಿದವನು ನೀನು, ಹಾಗೆಯೇ ಸರ್ಪ ಪಾಪ ಪ್ರಣಾಶನ ನನ್ನಲ್ಲಿರುವಂತಹ ಎಲ್ಲ ಪಾಪಗಳ ನಾಶ ಮಾಡುವಂಥವನು ನೀನು. ಈ ಅಪೂಪವನ್ನು ದಾನ ಮಾಡ್ತಾ ಇದ್ದೇನೆ, ನನ್ನ ಎಲ್ಲ ಪಾಪಗಳನ್ನು ನಾಶ ಮಾಡು ಅಂತೇಳಿ ಆ ಪರಮಾತ್ಮನಲ್ಲಿ ಕೇಳಿಕೊಳ್ಳುವಂಥದ್ದು. ನಾರಾಯಣ ಜಗದ್ಬೀಜ ಭಾಸ್ಕರ ಪ್ರತಿರೂಪಧೃಕ್ ವೃತಾನೇನ ಪುತ್ರಾಂಶ ಸಂಪದಾಂಶ ಅಭಿವೃದ್ಧಯೇ. ಹೇ ನಾರಾಯಣನೇ, ನೀನು ಈ ಸೃಷ್ಟಿಕರ್ತ, ನೀನು ನೀನು ನಿನ್ನಲ್ಲಿ ಒಂದು ಪ್ರಾರ್ಥನೆ, ವ್ರತವನ್ನು ಮಾಡಿದ್ದೇನೆ, ದಾನವನ್ನು ಮಾಡಿದ್ದೇನೆ, ನನ್ನ ಒಂದು ಸಂತಾನ ಅಭಿವೃದ್ಧಿ ಮಾಡು, ಹಾಗೆಯೇ ನನಗೆ ಈ ಇಹಲೋಕದಲ್ಲಿ ಸಂಪತ್ತನ್ನು ಅಭಿವೃದ್ಧಿ ಮಾಡು ಅಂತೇಳಿ ಆ ಮಂತ್ರದ ಅರ್ಥ. ಈ ರೀತಿಯಲ್ಲಿ ಆ ದಾನದ ಮಂತ್ರಗಳ ಅರ್ಥ ಅಂತೇಳಿ, ಈ ರೀತಿಯಲ್ಲಿ ದಾನವನ್ನು ಕೊಡಬೇಕು ಅಂತೇಳಿ. ಇನ್ನು ಕೆಲವು ದಾನಗಳನ್ನು ಹೇಳಿದ್ದಾರೆ, ಕೆಲವು ವ್ರತಗಳನ್ನು ಈ ಮೂವತ್ತ ಈ ಒಂದು ಅಧಿಕ ಮಾಸದಲ್ಲಿ ಹೇಳಿದ್ದಾರೆ. ವಿಶೇಷವಾಗಿ ದೇವರ ಪ್ರದಕ್ಷಿಣೆ ಬರುವಂಥದ್ದು, 33 ಪ್ರದಕ್ಷಿಣೆ ದಿನಪ್ರತಿ ಬರುವಂಥದ್ದು, ಹಾಗೆ ದೇವರ ಅಂಗಳದಲ್ಲಿ ಕೂಡಿಸಿ ಸಾರಿಸಿ ರಂಗೋಲಿಯನ್ನು ಹಾಕುವಂಥದ್ದು, ಹಾಗೆ ಆ ಒಂದು ಏಕಭುಕ್ತ ಅಂದರೆ ಇಡೀ ದಿನ 33 ದಿವಸಗಳ ಕಾಲ ಒಂದೇ ಹೊತ್ತು ಊಟ ಮಾಡುವಂಥದ್ದು ಏಕಭುಕ್ತ ಅಂತೇಳಿ. ಇನ್ನು ಆ ಒಂದು ಏಕಾದಶಿ ವ್ರತ, ಎರಡು ದಿವಸ ಬರ್ತದೆ ಅಲ್ವಾ, ಕೃಷ್ಣದಲ್ಲಿ ಶುಕ್ರದಲ್ಲಿ ಅಂತೇಳಿ ವ್ರತವನ್ನು ಆಚರಣೆ ಮಾಡುವಂಥದ್ದು. ಇನ್ನು ಮೌನ ವ್ರತ ಅಂತೇಳಿ ಅದು ಹೆಂಗಸರಿಗೆ ಹೇಳುವಂಥದ್ದು, ಈ ಒಂದು ಅಧಿಕ ಮಾಸದಲ್ಲಿ ಮೌನ ವ್ರತ, ಇದರಿಂದ ಪುಣ್ಯವು ಲಭಿಸದೆ ಮನೆಯಲ್ಲಿ ಒಂದು ತಿಂಗಳ ಕಾಲ ಯಾವುದೇ ಗಲಾಟೆ ಆಗುವುದಿಲ್ಲ ಅಂತೇಳಿ, ಹಾಗೆ ಮೌನ ವ್ರತ ಅಂತೇಳಿ. ಹಾಗೆ ಇನ್ನೊಂದು ಏನು ಕೇಳಿದರೆ, ಆ ಒಂದು ಕೆಲವು ವ್ರತಗಳನ್ನು, ಕೆಲವು ದಾನಗಳನ್ನು ಹೇಳಿದ್ದಾರೆ. ಅದು ದೀಪದಾನ, ಇನ್ನು ಭಾಗವತ ಶ್ರವಣವನ್ನು ಮಾಡುವಂಥದ್ದು, ಇನ್ನು ಭಾಗವತ ಪುಸ್ತಕಗಳನ್ನು ಯೋಗ್ಯರಿಗೆ ದಾನವನ್ನು ಮಾಡುವಂಥದ್ದು, ಗೀತಾ ಭಗವದ್ಗೀತೆಯ ದಾನವನ್ನು ಮಾಡುವಂಥದ್ದು, ಅದರ ಪಾರಾಯಣವನ್ನು ಮಾಡುವಂಥದ್ದು, ಗೋದಾನ ಮಾಡುವಂಥದ್ದು, ಗೋ ಸೇವೆಯನ್ನು ಮಾಡುವಂಥದ್ದು, ತುಳಸಿ ದಾನವನ್ನು ಮಾಡುವಂಥದ್ದು, ಹಾಗೆ ಸುವರ್ಣದಾನ, ರಜತದಾನ, ಹೀಗೆ ಹಲವು ದಾನಗಳನ್ನು ಹೇಳಿದ್ದಾರೆ. ಇದರಲ್ಲೆಲ್ಲೆಯೂ ಎಲ್ಲದರಲ್ಲೂ ಶ್ರೇಷ್ಠವಾದ ದಾನ ಒಂದು ಅದು ಅಪೂಪ ದಾನವಾದರೆ ಇನ್ನೊಂದು ಶಾಲಗ್ರಾಮ ದಾನ ಅಂತೇಳಿ. ಶಾಲಗ್ರಾಮದ ಮಹಿಮೆಯನ್ನು ಹೇಳುವಾಗ ಮಧ್ವಾಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಅದ್ಭುತವಾಗಿ ಹೇಳ್ತಾರೆ. ಶಾಲಗ್ರಾಮ ಶಿಲಾಚಕ್ರಂ ವಜ್ರಕೀಟ ವಿನಿರ್ಮಿತಂ ಅಧಿಷ್ಠಾನಂ ಹಿ ತದ್ವಿಷ್ಣೋ ಸರ್ವ ಪಾಪ ಪ್ರಣಾಶನಂ ಅಂತೇಳಿ. ನಮಗೆಲ್ಲ ತಿಳಿದಿರುವ ಹಾಗೆ ನೇಪಾಳದ ಹರಿಯುವ ಆ ಗಂಡಕಿ ನದಿಯಲ್ಲಿ ಆ ಒಂದು ಕಪ್ಪು ಶಿಲೆ ಇದ್ದಂತಹ ಆ ಒಂದು ಶಾಲಿಗ್ರಾಮ ದೊರೆಯುವಂಥದ್ದು ಅಂತೇಳಿ. ವಜ್ರಕೀಟ ಎನ್ನುವಂತಹ ಕೀಟ ಆ ಶಾಲಗ್ರಾಮದ ಆ ಒಂದು ಕಲ್ಲನ್ನು ಕೊರೆದು ಆ ಶಾಲಗ್ರಾಮ ನಿರ್ಮಾಣ ಮಾಡ್ತದೆ ಅಂತೇಳಿ. ಅದಕ್ಕೆ ಆ ಕಲ್ಲನ್ನು ಕೊರೆಯುವುದಕ್ಕೆ ಅದಕ್ಕೆ ವಜ್ರಕೀಟ ಅಂತ ಹೆಸರು. ಆ ವಜ್ರರೂಪದ ಕ್ರಿಮಿಯಿಂದ ನಿರ್ಮಿತವಾದ ಶಾಲಗ್ರಾಮವೆಂಬ ಶಿಲೆಯು ವಿಷ್ಣುವಿನ ಅಧಿಷ್ಠಾನವಾಗಿದ್ದು ಎಲ್ಲ ಪಾಪಗಳನ್ನು ಪರಿಹರಿಸುವಂಥದ್ದು. ಇನ್ನು ಶಾಲಗ್ರಾಮ ಶಿಲಾರೂಪಿ ಯತ್ರ ತಿಷ್ಠತಿ ಕೇಶವ ತತ್ರ ದೇವಾ ಸುರಯಜ್ಞ ಭುವನಾನಿ ಚತುರ್ದಶ ಅಂತೇಳಿ ಹೇಳಿದ್ದಾರೆ. ಶಾಲಗ್ರಾಮ ಶಿಲಾರೂಪವಾದ ಪ್ರತಿಮೆಯಲ್ಲಿ ನೆಲೆಸಿರುವ ವಿಷ್ಣುವು ಎಲ್ಲಿರುವನು, ಅಲ್ಲಿ ದೇವತೆಗಳು, ಸುರರು, ಯಜ್ಞಗಳು ಮತ್ತು 14 ಲೋಕಗಳು ಇರುವವು ಅಂತೇಳಿ. ಅಷ್ಟು ಶಕ್ತಿ ಶಾಲಗ್ರಾಮಕ್ಕೆ ಇದೆ ಅಂತೇಳಿ. ಶಾಲಗ್ರಾಮ ಶಿಲಾ ಯತ್ರ ತತ್ರ ಸನ್ನಿಹಿತೋ ಹರಿಹಿ ತತ್ರ ಸ್ನಾನಂಚ ದಾನಂಚ ವಾರಾಣಸ್ಯ ಶತಾಧಿಕಂ. ಎಲ್ಲಿ ಶಾಲಗ್ರಾಮ ಶಿಲೆ ಇದೆಯೋ ಅಲ್ಲಿ ಹರಿ ನೆಲೆಸಿರುತ್ತಾನೆ. ಆ ಸ್ಥಾನದಲ್ಲಿ ಸ್ನಾನ ಹಾಗೂ ದಾನ ಮಾಡುವ ಶಾಲಿಗ್ರಾಮಗಳನ್ನು ಆ ಒಂದು ತೀರ್ಥದಿಂದ ಸ್ನಾನವನ್ನು ಮಾಡುವಂಥದ್ದು, ಅಥವಾ ಯಾರು ಶಾಲಗ್ರಾಮವನ್ನು ದಾನ ಮಾಡುತ್ತಾರೋ ಕಾಶಿಯಗಿಂತಲೂ 100 ಪಟ್ಟು ಹೆಚ್ಚು ದಾನ ಮಾಡಿದಂತಹ ಪುಣ್ಯ ಲಭಿಸ್ತದೆ ಅಂತೇಳಿ. ಇನ್ನೂ ಹೇಳ್ತಾರೆ ಏನು ಕೇಳಿದರೆ, ಮ್ಲೇಚ್ಛ ದೇಶೇ ಶುಚೌವಾಪಿ ಚಕ್ರಾಂಕೋ ಯತ್ರ ತಿಷ್ಠತಿ ಯೋಜನಾನಿ ತಥಾ ತ್ರೀಣಿ ಮಮ ಕ್ಷೇತ್ರಂ ವಸುಂಧರೆ ಅಂತೇಳಿ. ಇದು ತುಂಬ ಮುಖ್ಯ. ಏನು ಕೇಳಿದರೆ, ಅಪವಿತ್ರ ದೇಶದಲ್ಲಾಗಲಿ, ಆಚಾರಹೀನವಾದ ಮ್ಲೇಚ್ಛ ದೇಶದಲ್ಲಾಗಲಿ, ಚಕ್ರಾಂಕಿತವಾದ ಶಾಲಗ್ರಾಮ ಚಕ್ರಾಣಿಕೆಗಳಿದ್ದರೆ ಸಮೀಪದ 3 ಯೋಜನ ಪ್ರದೇಶವು ಅದು ಪರಮಾತ್ಮನ ಕ್ಷೇತ್ರವಾಗುತ್ತದೆ ಅಂತೇಳಿ. ಯೋಜನಾನಿ ತಾತ್ರೀಣಿ ಮಮ ಕ್ಷೇತ್ರಂ ವಸುಂಧರೆ ಅಂತೇಳಿ. ಇಡೀ ಒಂದು ದೇಶವೂ ಅದು, ಇಡೀ ಒಂದು ಆ ಸ್ಥಳವು ಅದು ಪರಮಾತ್ಮ ಸನ್ನಿಧಾನವಾಗ್ತದ್ದು ಕ್ಷೇತ್ರವಾಗುತ್ತದೆ ಅಂತೇಳಿ ನಮಗೆ ಆ ಕೃಷ್ಣಾಮೃತ ಮಹಾರಾಣದಲ್ಲಿ ಸ್ಪಷ್ಟವಾಗಿ ಆಚಾರ್ಯ ಮಧ್ವರು ನಮಗೆ ತಿಳಿಸಿದ್ದಾರೆ ಅಂತೇಳಿ. ಇನ್ನೂ ತುಂಬ ಉಲ್ಲೇಖ ಮಾಡ್ತಾರೆ ಇಲ್ಲಿ. ಮುಖ್ಯ ಏನು ಕೇಳಿದರೆ, ನಾವು ಈ ಒಂದು ಅಧಿಕ ಮಾಸದಲ್ಲಿ ಶ್ರೀ ಮಠದ ಪರವಾಗಿ 33 ಶಾಲಿಗ್ರಾಮಗಳನ್ನು ದಾನ ಮಾಡುವಂತಹ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಈಗ ಆ 33 ಶಾಲಿಗ್ರಾಮಗಳು ಶ್ರೀ ಮಠದ ಆಸ್ಟಿನ್ ಮಠದಲ್ಲಿ ಇದೆ. ಯಾರು ಭಗವದ್ಭಕ್ತರು ಅದನ್ನು ದಾನವನ್ನು ಕೊಡುವಂಥವರು ಎಲ್ಲ ಮಠಕ್ಕೆ ಬಂದು ಅದನ್ನು ದಾನವನ್ನು ಪಡೆದುಕೊಳ್ಳಬಹುದು, ಅಥವಾ ಮಠಕ್ಕೆ ನಿಮ್ಮ ಹೆಸರಿನಲ್ಲಿ ಪೂಜೆ ನಡೀತದೆ, ದಾನ ಮಠಕ್ಕೆ ಕೊಡಬಹುದು. ಹಾಗೆ ಅದಕ್ಕೋಸ್ಕರವಾಗಿ ಎಲ್ಲರೂ ಆ ಒಂದು ಶಾಲಿಗ್ರಾಮದ ಆ ದಾನವನ್ನು ಕೊಡುವ ಮುಖಾಂತರವಾಗಿ ದೇವರ ಅನುಗ್ರಹಕ್ಕೆ ಪಾತ್ರರಾಗುವ ಇನ್ನೊಂದು ಬಾರಿ ಎಲ್ಲರಿಗೂ ಅಧಿಕ ಮಾಸದ ಅನುಗ್ರಹವಾಗಲಿ, ಅಧಿಕ ಮಾಸ ನಿಯಾಮಕ ಪುರುಷೋತ್ತಮನ ಅನುಗ್ರಹವಾಗಲಿ. ಹಾಗೆ ಈ ಒಂದು ಅಧಿಕ ಮಾಸದಲ್ಲಿ ನಾವು ಹೆಚ್ಚು ದೇವತಾ ಕೆಲಸಗಳನ್ನು ಮಾಡುವ, ಉದಾಹರಣೆಗೆ ವಿಷ್ಣು ಸಹಸ್ರನಾಮಾದಿ ಪಾರಾಯಣ, ದಿನಕ್ಕೆ ಒಂದು, 2 ದಿನಕ್ಕೆ 2 ಬಾರಿ, 3 ದಿನಕ್ಕೆ 3 ಬಾರಿ, ಹೀಗೆ 33 ದಿನಕ್ಕೆ ಹಾಗೆ ಒಂದೊಂದು ಜಾಸ್ತಿ ಆಗ್ತಾ ಹೋಗುತ್ತೆ. ಇದಕ್ಕೆ ಏಕೋತ್ತರ ವಾರವೃದ್ಧಿಯ ಅಂತ ಹೇಳ್ತಾರೆ. ಹೀಗೆ ಮಾಡಬಹುದು. ಅಥವಾ ಇನ್ನು ದೇವರ ನಾಮಗಳನ್ನು ಉಚ್ಚಾರಣೆ ಮಾಡುವಂಥದ್ದು, ಇನ್ನು ದೇವತಾ ಹೋಮಾದಿಗಳು, ಅಂದರೆ ಇದು ಕಾಮ್ಯಕರ್ಮಕ್ಕಲ್ಲ, ದೇವರ ಪ್ರೀತಿಗೋಸ್ಕರವಾಗಿ ಹೋಮವನ್ನು ನಡೆಸುವಂಥದ್ದು, ದೇವರ ಪ್ರೀತಿಗೋಸ್ಕರವಾಗಿ ಪೂಜೆಗಳನ್ನು ಮಾಡುವಂಥದ್ದು, ಹೀಗೆ ಮಾಡಿದರೆ ಅಲ್ಲಿ ದೇವರ ಅನುಗ್ರಹವಾಗ್ತದೆ ಅಂತೇಳಿ. ಹೀಗೆ ಎಲ್ಲರಿಗೂ ಆ ದೇವರ ಅನುಗ್ರಹವಾಗಲಿ. ಹಾಗೆ ಕೊನೆಗೆ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳುವಂಥದ್ದು, ಯಾರಿಗೆ ಅಪೂಪ ದಾನ ಮಾಡ್ತಾರೋ ಅವರಿಗೊಂದು ಸಂಕಲ್ಪವನ್ನು ಹೇಳ್ತೇನೆ ಕೊನೆಯ ಬಾರಿ. ಅದ್ಯ ಪೂರ್ವೋಚ್ಛ್ರಿತ ಏವಂಗುಣ ವಿಶೇಷೇಣ ವಿಶಿಷ್ಟಾಯಾಂ ಶಿವಪುಣ್ಯೇತೋ ಅಸ್ಮದಾದಿ ಗುರುಣಾಂ ಶ್ರೀಮನ್ ಮಧ್ವಾಚಾರ್ಯಾಣಾಂ ಹೃತ್ಕಮಲ ಮದ್ನಿವಾಸಿ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ನಿರುದ್ಧ ಚತುರ್ಮೂರ್ತ್ಯಾದಿ ಅನಂತವತಾರಾತ್ಮಕ ಮಾಂಗಲ್ಯಮೂರ್ತಿ ಶ್ರೀ ಅಧಿಕ ಮಾಸ ನಿಯಾಮಕ ಪುರುಷೋತ್ತಮ ಪ್ರೇರಣೆಯ ಪುರುಷೋತ್ತಮ ಪ್ರೀತ್ಯರ್ಥಂ ಪುರುಷೋತ್ತಮ ಪರಿಪೂರ್ಣ ಅನುಗ್ರಹ ಪ್ರಸಾದ ಸಿದ್ಧ್ಯರ್ಥಂ ತ್ರಯತ್ರಿಂಶತ್ ಅಪೂಪಾಂಶ ದಾನಾಖ್ಯಂ ಕರ್ಮಕರಿಷ್ಯೇ. ಇದು ಅಪೂಪ ದಾನವಾದರೆ, ಇನ್ನು ಶಾಲಿಗ್ರಾಮ ದಾನವಾದರೆ ಅದು ಅಲ್ಲಿ ಅಪೂಪ ತೆಗೆದು ಶಾಲಗ್ರಾಮ ದಾನಾಖ್ಯಂ ಕರ್ಮಕರಿಷ್ಯೇ, ಇನ್ನು ಯಾವುದೇ ರೀತಿಯ ದಾನವಾದರೂ ಅಲ್ಲಿ ಹೇಳುವಂಥದ್ದು ಅಂತೇಳಿದ್ದಾರೆ. ಇನ್ನೊಂದು ಬಾರಿ ಎಲ್ಲರಿಗೂ ದೇವರ ಅನುಗ್ರಹವಾಗಲಿ ಅಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಕೃಷ್ಣ ಅರ್ಪಣಮಸ್ತು.